ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9906639 3711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಡಯಟ್ ಮುಂದೆ ಲೂಥರನು ಭಾಗ 9. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಲೂಥರನು ಡಯಟ್ನ ಮುಂದೆ ನಿಂತುಕೊಳ್ಳಲು ಕಾರಣವಾದಂಥ ಅಂಶಗಳು ಏನು ಎಂಬುದಾಗಿ ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ವಿಶೇಷವಾಗಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಮಾರ್ಟಿನ್ ಲೂಥರ್ ಯಾಕೆ ರೋಮನ್ ಸಭೆಯಿಂದ ಬೇರ್ಪಟ್ಟನು, ಅದಕ್ಕೆ ಕಾರಣವಾದಂಥ ಅಂಶಗಳೇನು, ಆ ಅಂಶದ ನಿಮಿತ್ತವಾಗಿಯೇ ಆತನನ್ನು ವರ್ಮ್ಸ್ನಲ್ಲಿ ನಡೆಯುವಂತಹ ಆ ಒಂದು ದೊಡ್ಡ ಡಯಟ್ ಅನ್ನುವಂತಹ ಸಭೆಯ ಮುಂದೆ ಆತನನ್ನು ಕರೆದು ವಿಚಾರಣೆಗೆ ಒಳಪಡಿಸುವಂತವರಾಗಿದ್ದಾರೆ. ಈ ಒಂದು ಸಭೆಯಲ್ಲಿ ಅನೇಕ ರಾಜರುಗಳು ಹಾಗೂ ಸಭೆಯ ಅಧಿಕಾರಿಗಳು ಹಾಗೂ ಶ್ರೀಮಂತ ವರ್ಗದ ಅನೇಕ ಜನರು ಕೂಡಿ ಬಂದಂತಹ ಒಂದು ದೊಡ್ಡ ಸಭೆ. ಚಾರ್ಲ್ಸ್ ಅನ್ನುವಂತಹ ರಾಜ ಏರ್ಪಡಿಸುವಂತವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ರಾಜನ ಅಪ್ಪಣೆ ಮೇರೆಗೆ ತನ್ನ ಜೀವಕ್ಕೆ ಯಾವುದೇ ರೀತಿಯ ಅಪಾಯಗಳು ಬರುವುದಿಲ್ಲ ಎನ್ನುವಂತಹ ವಾಗ್ದಾನದೊಂದಿಗೆ ಆತನನ್ನು ಕರೆಸಿಕೊಳ್ಳುವಂತವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಈ ಒಂದು ಸಭೆಗೆ ಬರುವಂತವನಾಗಿದ್ದಾನೆ. ಬಂದಂಥ ಸಂದರ್ಭದಲ್ಲಿ ಆತನು ಸ್ಪಷ್ಟವಾಗಿ, ಸರಳವಾಗಿ, ನಿಖರವಾಗಿ ತಾನು ಏನನ್ನು ಮಂಡಿಸಬೇಕು ಆ ವಿಚಾರವನ್ನು ಅಲ್ಲಿ ನೆರೆದಿರತಕ್ಕಂತಹ ಜನಗಳ ಮುಂದೆ ಮಂಡಿಸುವಂತವನಾಗಿದ್ದಾನೆ. ಅವನು ಹೇಳುವಂತಹ ವಿಚಾರವೇನೆಂದರೆ, ನಾನು ಹೇಳುವಂತಹ ವಿಚಾರಕ್ಕೆ ವಿರುದ್ಧವಾಗಿ ನೀವು ಹೇಳಬೇಕೆಂದರೆ ಅದು ದೇವರ ವಾಕ್ಯದಿಂದ ಹೇಳಬೇಕೇ ಹೊರತು ನಾನು ನಿಮ್ಮ ಸಂಪ್ರದಾಯ ಆಚಾರ ವಿಚಾರಗಳಿಂದ ಏನೇ ಹೇಳಿದರೂ ಸಹ ಅದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ನೀವು ದೇವರ ವಾಕ್ಯಕ್ಕೆ ಬದ್ಧಗೊಳಿಸಿದ ಹೊರತು ನಾನು ಹಿಂದೆ ಸರಿಯಲಾರೆ ಮತ್ತು ನಾನು ಹಿಂದೆ ಸರಿಯುವುದೂ ಇಲ್ಲ ಅನ್ನುವಂತಹ ವಿಚಾರವನ್ನು ಖಂಡಿಸಿ ಆತನು ಆ ಸಭೆಯಲ್ಲಿ ಹೇಳುವಂತವನಾಗಿದ್ದಾನೆ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ನಾವು ಮಾರ್ಟಿನ್ ಲೂಥರ್ ನೀಡಿದಂತಹ ವಿಚಾರಗಳಿಗೆ ಜರ್ಮನಿಯಲ್ಲಿ ಮತ್ತು ರಾಜರುಗಳ ಮಧ್ಯೆ ಹೇಗೆ ಒಂದು ತಲ್ಲಣೆ ಏರ್ಪಡ್ತು ಅನ್ನುವಂಥ ವಿಚಾರವನ್ನು ನಾವು ಕಲಿಯುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನೀನು ಒಳ್ಳೆಯವನು, ಮಹೋನ್ನತ ದೇವರಾಗಿದ್ದೀಯ. ಸಕಲವನ್ನು ನಿರ್ಮಿಸಿದಂಥ ದೇವರು ಸ್ವಾಮಿ, ನೀನು ತಕ್ಕ ಕಾಲದಲ್ಲಿ ನಿನ್ನ ಮಕ್ಕಳಿಗೆ ಬೇಕಾದಂಥ ಸತ್ಯವನ್ನು ನೀಡಿ ಅವರನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವಂತಹ ದೇವರು ನೀನಾಗಿದ್ದೀಯ ಸ್ವಾಮಿ. ಕತ್ತಲೆ ಯುಗದಲ್ಲೂ ಸ್ವಾಮಿ, ನಿನ್ನ ದಾಸನಾದಂತಹ ಮಾರ್ಟಿನ್ ಲೂಥರ್ನ ಮೂಲಕವಾಗಿ ಸತ್ಯವನ್ನು ನೀಡಿದಂಥ ದೇವರು ಸ್ವಾಮಿ, ಈ ಕೊನೆ ಕಾಲದಲ್ಲೂ ಸ್ವಾಮಿ ಅನೇಕ ಜನಗಳು ನಿನ್ನ ಸತ್ಯವನ್ನು ಅರಿತುಕೊಳ್ಳಲಾಗದೆ ಇನ್ನೂ ಸಹ ಕತ್ತಲೆಯಲ್ಲಿದ್ದಾರೆ ಸ್ವಾಮಿ. ಅಂಥ ಮಕ್ಕಳಿಗೆ ಸ್ವಾಮಿ ಅನೇಕ ನಿನ್ನ ಮಕ್ಕಳನ್ನು ಮಾರ್ಟಿನ್ ಲೂಥರ್ ರೀತಿಯಲ್ಲಿ ಕಳಿಸಿ ಸತ್ಯವನ್ನು ನೀಡಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ವಿಶೇಷವಾಗಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕ ಹಿಂದೆ, ಇವಾಗ, ಮುಂದೆ ನಡೀತಕ್ಕಂತಹ ಒಂದು ಹೋರಾಟದ ವಿಚಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಸಂದೇಶವನ್ನು, ಈ ಪುಸ್ತಕದಲ್ಲಿರತಕ್ಕಂಥ ವಿಚಾರವನ್ನು ಕೇಳುವಂತಹ ಓದುವಂತಹ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರ ಹೃದಯದಲ್ಲಿ ನೀನು ಮಾತನಾಡು, ಆತ್ಮನ ಮೂಲಕವಾಗಿ ನೀನು ಪ್ರೇರೇಪಣೆಯನ್ನು ಉಂಟು ಮಾಡಿ ಈ ಒಂದು ಹೋರಾಟದಲ್ಲಿ ಜಯವನ್ನು ಹೊಂದಬೇಕು, ಮಾರ್ಟಿನ್ ಲೂಥರ್ ರೀತಿಯಲ್ಲಿ ನಾವು ಪ್ರಕಾಶಿಸಬೇಕು ಅನ್ನುವಂತಹ ಒಂದು ಆತ್ಮಸ್ಥೈರ್ಯವನ್ನು ಹುಟ್ಟಿಸು, ಆಶೀರ್ವದಿಸು. ಈ ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ನೀನೇ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ತಾನು ಹೇಳಬೇಕಿರ್ತಕ್ಕಂತಹ ವಿಚಾರವನ್ನು ಸ್ಪಷ್ಟವಾಗಿ, ನಿಖರವಾಗಿ, ಸರಳವಾಗಿ ತಿಳಿಸುವಂತವನಾಗಿದ್ದಾನೆ. ಅದೆಲ್ಲವನ್ನು ಸಹ ಪ್ರವಾದಿಗಳ ಮತ್ತು ಅಪೋಸ್ತಲರ ವಾಕ್ಯಗಳ ಆಧಾರದಿಂದ ಎತ್ತಿ ಹೇಳುವಂತವನಾಗಿದ್ದಾನೆ. ಇದನ್ನು ಕೇಳಿದಂತಹ ಸಭೆಯಲ್ಲಿ ಒಂದು ತಲ್ಲಣ ಏರ್ಪಡತಕ್ಕಂಥದ್ದಾಗಿದೆ. ಇಡೀ ಸಭೆಯು ಸ್ವಲ್ಪ ಸಮಯದ ವರೆಗೆ ವಿಸ್ಮಯದಿಂದ ಮೂಕ ವಿಸ್ಮಯವಾಯಿತು. ಮಾರ್ಟಿನ್ ಲೂಥರ್ ಹೇಳಿದಂತಹ ಒಂದು ವಿಚಾರ, ಆತನು ಮಂಡಿಸಿದಂತಹ ವಾಕ್ಯಗಳನ್ನು ಕೇಳಿದಂತಹ, ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಭೆಯ ರಾಜರುಗಳು, ಎಲ್ಲ ಅಧಿಪತಿಗಳು, ಎಲ್ಲರ ಒಂದು ವಿಚಾರವೂ ಸಹ ಅಲ್ಲಿ ಮೋಕ್ಷ ಪ್ರೇಕ್ಷಕರಂತೆ ನೋಡಲಾಯಿತು. ಪ್ರಿಯ ಕೇಳುಗರೆ, ಆ ರೀತಿಯಾಗಿ ಮಾರ್ಟಿನ್ ಲೂಥರ್ ಅಲ್ಲಿ ತನ್ನ ವಾದವನ್ನು ಮಂಡಿಸಿದನು. ತನ್ನ ಮೊದಲ ಉತ್ತರದಲ್ಲಿ ಲೂಥರ್ ಮೆಲ್ಲಗೆ ಸಾಮ್ಯವಾದ ಧ್ವನಿಯಲ್ಲಿ ಗೌರವಾನ್ವಿತವಾದಂತಹ ಹೆಚ್ಚು ಕಡಿಮೆ ವಿಧೇಯತೆಯಿಂದ ಮಾತನಾಡಿದನು. ಆತನು ಮಾತನಾಡುವಂತಹ ಒಂದು ವಿಚಾರವನ್ನು ಗಮನಿಸಿದಂತಹ ರೋಮ್ ಸಭೆಯವರು, ಇವನು ಧೈರ್ಯವು ವಿಫಲವಾಗಲು ಆರಂಭಿಸಿದೆ ಎಂಬುದಕ್ಕೆ ಪುರಾವೆ ಎಂದು ವ್ಯಾಖ್ಯಾನಿಸಿದರು. ಆತನು ತನ್ನನ್ನು ತಾನು ತಗ್ಗಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಒಂದು ಸಾಮ್ಯದ ವಿಚಾರವಾಗಿ ಆತನು ಹೇಳುವಂಥವನಾಗಿದ್ದಾನೆ ಮತ್ತು ಆತನು ಎಲ್ಲವನ್ನ ಗೌರವಿತವಾದ ರೀತಿಯಲ್ಲಿ ಹೇಳುವಂತಹ ವಿಚಾರವನ್ನು ಗಮನಿಸಿದಂತಹ ರೋಮನ್ ಸಭೆಯ ಜನರು ಹೇಳ್ತಕ್ಕಂಥವರಾಗಿದ್ದಾರೆ. ಈತನು ಮಾತನಾಡುವುದನ್ನು ನೋಡಿದರೆ ಅದು ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈತನಲ್ಲಿ ಧೈರ್ಯವಿಲ್ಲ, ಈತನು ಮಾಡ್ತಕ್ಕಂತಹ ಕೆಲಸದಲ್ಲಿ ವಿಫಲನಾಗಿದ್ದಾನೆ ಎನ್ನುವುದನ್ನು ತಿಳಿಸ್ತಕ್ಕಂಥದ್ದಾಗಿದೆ ಎಂಬುದಂತಹ ವಿಚಾರವನ್ನು ಎತ್ತಿ ಹೇಳ್ತಕ್ಕಂಥರಾಗಿದ್ದಾರೆ. ಅವನು ತನ್ನ ನಂಬಿಕೆಯನ್ನು ಬಿಟ್ಟುಕೊಡುವುದಕ್ಕೆ ಮುನ್ನುಡಿ ಎಂದು ಪರಿಗಣಿಸಿದರು. ಸ್ವತಃ ಚಾರ್ಲ್ಸ್ ರಾಜನು ಪಾದ್ರಿಯ ಸವೆದ ಮೈಕಟ್ಟು, ಅವನ ಸರಳ ಉಡುಗೆ ತೊಡುಗೆ ಮತ್ತು ಅವನ ಭಾಷಣದ ಸರಳತೆಯನ್ನು ಅರ್ಥ ತಿರಸ್ಕಾರದಿಂದ ಗಮನಿಸುತ್ತಾ, ಈ ಪಾದ್ರಿಯು ಎಂದಿಗೂ ನನ್ನನ್ನು ಧರ್ಮವಿರೋಧಿಯನ್ನಾಗಿ ಮಾಡುವುದಿಲ್ಲ ಎಂದು ಘೋಷಿಸಿದನು. ಅವನು ಈ ಪ್ರದರ್ಶಿಸಿದ ಧೈರ್ಯ ಮತ್ತು ದೃಢತೆ ಮತ್ತು ಅವನ ತರ್ಕದ ಶಕ್ತಿ ಮತ್ತು ಸ್ಪಷ್ಟತೆಯು ಎಲ್ಲ ಪಕ್ಷದವರನ್ನು ಆಶ್ಚರ್ಯದಿಂದ ತುಂಬುವಂತೆ ಮಾಡಿತು. ಮೆಚ್ಚುಗೆಗೆ ಪಾತ್ರನಾದಂತಹ ಮಾರ್ಟಿನ್ ಲೂಥರನ ಕುರಿತು ಚಕ್ರವರ್ತಿಯು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಏನು ಹೇಳುವಂತೆವನಾಗಿದ್ದಾನೆ ಅಂದರೆ, ಪ್ರಿಯ ಕೇಳುಗರೆ, ಈ ಪಾದ್ರಿಯು ಅಂದರೆ ಮಾರ್ಟಿನ್ ಲೂಥರನು ನಿರ್ಭೀತ ಹೃದಯದಿಂದ ಮತ್ತು ನಿಶ್ಚಲ ಧೈರ್ಯದಿಂದ ಮಾತನಾಡುತ್ತಾನೆ ಎಂದು ಉದ್ಗರಿಸಿದನು. ಅನೇಕ ಜರ್ಮನ್ ರಾಜಕುಮಾರರು ತಮ್ಮ ರಾಷ್ಟ್ರದ ಈ ಪ್ರತಿನಿಧಿಯನ್ನು ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ನೋಡುವಂತೆಯವರಾಗಿದ್ದಾರೆ. ರೋಮಿನ ಪಕ್ಷಪಾತಿಗಳು ಕೆಟ್ಟು ಹೋಗಿದ್ದರು, ಅವರ ಕಾರಣವು ಅತ್ಯಂತ ಪ್ರತಿಕೂಲ ಬೆಳಕಿನಲ್ಲಿ ಕಾಣಿಸಿಕೊಂಡಿತು. ಅವರು ಸತ್ಯವೇದ ವಚನಗಳ ಆಧಾರದ ಮೇಲೆ ವಾದ ವಿವಾದ ಮನವಿ ಮಾಡುವ ಬದಲು ರೋಮಿನ ಸಂಪ್ರದಾಯ ಬೆದರಿಕೆಗಳ ಮೊರೆ ಹೋಗುವ ಮೂಲಕ ತಮ್ಮ ಅಧಿಕಾರವನ್ನು ಕಾಪಾಡಿಕೊಳ್ಳಲು ಹೆಣಗಾಡಿದರು. ಅನೇಕ ರೀತಿಯಲ್ಲಿ ಅವರು ಪ್ರಯತ್ನಿಸಿದರು. ಸಭೆಯ ವಕ್ತಾರರಾದಂತಹ ಜನಗಳು, ನೀನು ನಿನ್ನ ನಿಲುವನ್ನು ಹಿಂದಕ್ಕೆ ತೆಗೆದುಕೊಳ್ಳದಿದ್ದರೆ ಚಕ್ರವರ್ತಿ ಮತ್ತು ಸಾಮ್ರಾಜ್ಯದ ರಾಜಕುಮಾರರ ಮೊಂಡ ಪಸಂದಿ ವಿರುದ್ಧ ಯಾವ ಮಾರ್ಗವನ್ನು ಅಳಪಡಿಸಬೇಕೆಂದು ಸಮಾಲೋಚನೆ ಮಾಡುತ್ತೇವೆ ಎಂಬುದಾಗಿ ಮಾರ್ಟಿನ್ ಲೂಥರ್ಗೆ ಹೇಳುವಂತೆಯವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಒಂದು ಕಡೆ ಸತ್ಯವನ್ನು ಆತನು ವ್ಯಕ್ತಪಡಿಸಿದ್ದಾನೆ. ಈ ಸತ್ಯದ ನಿಮಿತ್ತವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಜನಗಳು ಮೂಕ ಪ್ರೇಕ್ಷಕರಂತೆ ವಿಸ್ಮಯಗೊಂಡು ಕೇಳುವಂತೆಯವರಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೋಪ್ನ ವಕ್ತಾರರು ಹೇಳ್ತಕ್ಕಂಥವರಾಗಿದ್ದಾರೆ, ನೀನು ನಿನ್ನ ನಿಲುವನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು, ಇಲ್ಲ ಅಂತಂತಂದರೆ ನಿನ್ನನ್ನು ನಾವು ಏನು ಮಾಡಬೇಕು ಎಂಬುದರ ವಿಚಾರವಾಗಿ ಸಮಾಲೋಚನೆ ಮಾಡ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಆತನನ್ನು ಎದುರಿಸುವಂಥವರಾಗಿದ್ದಾರೆ. ಆದರೆ ಮಾರ್ಟಿನ್ ಲೂಥರ್ನ ಸ್ನೇಹಿತನು ಅವನ ಉತಾತ ಸಮರ್ಥನೆಯನ್ನು ಬಹಳ ಸಂತೋಷದಿಂದ ಆಲಿಸುವಂತೆವನಾದನು. ಅವನ ಮಾತುಗಳನ್ನು ಕೇಳಿ ನಡುಗಿ ಹೋದನು. ಆದರೆ ಸ್ವತಃ ಡಾಕ್ಟರ್ ಮಾರ್ಟಿನ್ ಲೂಥರ್ ಶಾಂತಚಿತ್ತರಾಗಿ ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಅದೆಂದರೆ, ನನಗೆ ನನ್ನ ದೇವರ ಸಹಾಯ ಇರುವವರೆಗೂ ಸಹ ನಾನು ಹೇಳಿದ ವಿಚಾರವನ್ನು ನಾನು ಹಿಂತೆಗೆದುಕೊಳ್ಳಲಾರೆನು. ಮಾತ್ರವಲ್ಲದ, ಅವನು ಹೇಳ್ತಕ್ಕಂತಹ ವಿಚಾರವೇನೆಂದರೆ, ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಒಂದನ್ನೂ ಸಹ ನಾನು ಹಿಂತೆಗೆದುಕೊಳ್ಳೋದಿಲ್ಲ, ಯಾಕೆಂದರೆ ದೇವರೇ ನನಗೆ ಬಲವು, ನನಗೆ ಶಕ್ತಿಯು, ಸಹಾಯಕನೂ ಆಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಇದಕ್ಕಿಂತ ಹಿಂದೆಯೂ ಸಹ ಅನೇಕ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ದೇವರೇ ನನಗೆ ಸಹಾಯಕನು, ಗುರಾಣಿಯು ಕೇಡಗೂ ಆಗಿದ್ದಾನೆ ಎನ್ನುವಂತಹ ವಿಚಾರವನ್ನು ಪ್ರತಿ ಸಾರಿಯೂ ಸಹ ಮಾರ್ಟಿನ್ ಲೂಥರ್ ಹೇಳುವಂಥದ್ದನ್ನು ನಾವು ಕೇಳುವಂಥವರಾಗಿದ್ದೇವೆ. ಮಾರ್ಟಿನ್ ಲೂಥರ್ ದೇವರ ಶಕ್ತಿಯ ಮೇಲೆ ಹಾತುಕೊಂಡಿದ್ದನು, ದೇವರ ಸಹಾಯದ ಮೇಲೆ, ದೇವರ ಬಲದ ಮೇಲೆ ಹಾತುಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಪ್ರಾರ್ಥನೆ ಮೂಲಕವಾಗಿ ದೇವರು ನನ್ನ ನೆಲೆಸ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ಅನುಭವವನ್ನು ಸ್ವಂತ ಜೀವಿತದಲ್ಲಿ ಅನುಭವಿಸಿದನು. ಆ ನಿಟ್ಟಿನಲ್ಲೇ ಆತನು ಹೇಳುವಂಥವನಾಗಿದ್ದಾನೆ, ದೇವರು ನನಗೆ ಸಹಾಯಕನಾಗಿರುವಾಗ ನಾನು ಹೇಳಿದಂಥ ವಿಚಾರದಲ್ಲಿ ಯಾವುದನ್ನೂ ಸಹ ಹಿಂತೆಗೆದುಕೊಳ್ಳೋದಿಲ್ಲ, ನನ್ನ ಪ್ರಾಣ ಹೋದರೂ ಸರಿಯೇ ಎಂಬುದಾಗಿ ಆತನು ದೇವರ ಮುಂದೆ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ಈಗಾಗಲೇ ಕಲಿತಿದ್ದೇವೆ. ಈ ನಿಟ್ಟಿನಲ್ಲಿ ಮಾರ್ಟಿನ್ ಲೂಥರ್ ಧೈರ್ಯವಾಗಿ ಅಲ್ಲಿ ನಿಲ್ಲುವಂಥವನಾಗಿದ್ದಾನೆ, ಧೈರ್ಯವಾಗಿ ತನ್ನ ವಾದವನ್ನು ಮಂಡಿಸುವಂಥವನಾಗಿದ್ದಾನೆ. ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ರಾಜರುಗಳು, ಪ್ರಭುಗಳು, ಪ್ರತಿ ಒಬ್ಬೊಬ್ಬರೂ ಸಹ ವಿಸ್ಮಯಗೊಳ್ಳುವಂಥವರಾಗಿದ್ದಾರೆ. ರಾಜಕುಮಾರರು ಒಟ್ಟಿಗೆ ಸಮಾಲೋಚಿಸುವಾಗ ಸಭೆಯಿಂದ ಹೊರಗೆ ಹೋಗುವಂತೆ ಮಾರ್ಟಿನ್ ಲೂಥರ್ಗೆ ನಿರ್ದೇಶಿಸಲಾಗ್ತಕ್ಕಂಥದ್ದಾಗಿದೆ. ಈ ಒಂದು ಕೂಟದಿಂದ ಹೊರಗೆ ಮಾರ್ಟಿನ್ ಲೂಥರನ್ನು ಕಳಿಸುವಂಥವರಾಗಿದ್ದಾರೆ. ಒಂದು ದೊಡ್ಡ ಬಿಕ್ಕಟ್ಟು ಬಂದಿದೆ ಎಂದು ಅವರೆಲ್ಲರೂ ಭಾವಿಸುವಂಥವರಾಗಿದ್ದಾರೆ. ಈಗ ಯಾಕೆ ಅಂತಂದರೆ ಮಾರ್ಟಿನ್ ಲೂಥರ್ ಸತ್ಯವನ್ನು ಹೇಳಿದ್ದಾನೆ, ಅದನ್ನು ಅಂಗೀಕರಿಸಲು ಸಭೆ ಇಷ್ಟವಾಗುತ್ತಿಲ್ಲ, ಸಭೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಏನು ಮಾಡಬೇಕೆಂಬುದಾಗಿ ಅರಿವಿಲ್ಲದೆ ಹೋದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಬಿಕ್ಕಟ್ಟು ರಾಜರು ಮತ್ತೆ ಅಲ್ಲಿರ್ತಕ್ಕಂತಹ ಸಭೆಯ ನಡುವೆ ಬಿಕ್ಕಟ್ಟು ಏರ್ಪಡ್ತಕ್ಕಂಥದ್ದಾಗಿದೆ. ಈ ಬಿಕ್ಕಟ್ಟು ಬಂದ ಕಾರಣದಿಂದ ಏನು ಮಾಡಬೇಕೆಂಬುದಾಗಿ ಅವರು ದಿಕ್ಕು ತೋರದೆ ಹೋದಂಥ ಸಂದರ್ಭದಲ್ಲಿ ಮಾರ್ಟಿನ್ ಲೂಥರ್ ಶರಣಾಗತಿಯನ್ನು ಸತತವಾಗಿ ನಿರಾಕರಿಸುತ್ತಿರುವುದು ಯುಗ ಯುಗಗಳಿಂದ ವ್ಯವಸ್ಥಿತಗೊಂಡು ಬರುತ್ತಿರುವ ಚರ್ಚಿನ ಇತಿಹಾಸದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಆದ್ದರಿಂದ ಆತನ ನಿಲುವನ್ನು ಹಿಂತೆಗೆದುಕೊಳ್ಳಲು ಇನ್ನೊಂದು ಅವಕಾಶವನ್ನು ಅವನಿಗೆ ನೀಡಲು ನಿರ್ಧರಿಸಲಾಯಿತು. ಕೊನೆಯ ಬಾರಿಗೆ ಅವನನ್ನು ಸಭೆಗೆ ಕರೆಯಲಾಯಿತು. ಅವನು ತನ್ನ ಸಿದ್ಧಾಂತಗಳನ್ನು ತ್ಯಜಿಸುವನೇ ಎಂಬ ಪ್ರಶ್ನೆಯನ್ನು ಮತ್ತೆ ಕೇಳಲಾಯಿತು. ನಾನು ಈಗಾಗಲೇ ಮಾಡಿದ ನಿರ್ಧಾರ, ಆ ನಿರ್ಧಾರವನ್ನು ಬಿಟ್ಟು ಬೇರೆ ಯಾವ ಉತ್ತರವನ್ನು ನನ್ನ ಬಳಿಯಲ್ಲಿ ಇಲ್ಲ ಎಂದು ಅವನು ಕಡಾಖಂಡಿತವಾಗಿ ಆ ಸಭೆಯ ಮುಂದೆ ಹೇಳುವಂತೆವನಾಗಿದ್ದಾನೆ. ವಾಗ್ದಾನಗಳಿಂದ ಅಥವಾ ಬೆದರಿಕೆಗಳಿಂದ ರೋಮಿನ ಆಜ್ಞೆಗೆ ಮಣಿಯುವಂತೆ ಅವನು ಪ್ರೇರೇಪಿಸಲು ಸಾಧ್ಯವಿಲ್ಲ ಎಂಬುದು ಅಲ್ಲಿ ಸ್ಪಷ್ಟವಾಗಿ ಕಂಡುಬಂತು. ಪ್ರಿಯ ಕೇಳುಗರೆ, ಅಲ್ಲಿ ಒಂದು ಗೊಂದಲ ಏರ್ಪಡ್ತಕ್ಕಂಥದ್ದಾಗಿದೆ. ಆ ಗೊಂದಲದಲ್ಲಿ ಸಮಾಲೋಚನೆ ಏರ್ಪಡ್ತಕ್ಕಂಥದ್ದಾಗಿದೆ. ಆ ಸಮಾಲೋಚನೆಯಲ್ಲಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ, ಮಾರ್ಟಿನ್ ಲೂಥರ್ನ ಮತ್ತೊಂದು ಅವಕಾಶವನ್ನು ಅವನಿಗೆ ಕೊಟ್ಟು ನೋಡೋಣ, ಮತ್ತೊಂದು ಅವಕಾಶವನ್ನು ನೀಡಿದ ನಂತರ ಆತನು ಹಿಂತೆಗೆದುಕೊಳ್ಳುವಂತೆ ಮಾಡೋಣ ಎಂಬುದಾಗಿ ಅವರು ಯೋಚನೆಯನ್ನು ಮಾಡಿ ಮತ್ತೆ ಅವನನ್ನು ಕರೆಸತಕ್ಕಂಥವರಾಗಿದ್ದಾರೆ. ಮತ್ತೆ ಮಾರ್ಟಿನ್ ಲೂಥರ್ ಹೇಳ್ತಕ್ಕಂಥದ್ದು, ನಾನು ಈಗಾಗಲೇ ಮಾಡಿದ ನಿರ್ಧಾರವನ್ನು ಬಿಟ್ಟು ಬೇರೆ ಯಾವ ಉತ್ತರವನ್ನು ನಾನು ಕೊಡಲು ಇಷ್ಟಪಡುವುದಿಲ್ಲ. ಯಾಕೆಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಸತ್ಯವೇದದಲ್ಲಿರತಕ್ಕಂಥ ಪ್ರವಾದಿಗಳ ಅಪೋಸ್ತಲರ ವಾಕ್ಯದಿಂದ ನೀವು ತೋರಿಸದ ಹೊರತು ನಾನು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳುವುದಿಲ್ಲ ನನ್ನ ವಾಕ್ಯಗಳನ್ನು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಯಾವ ರೀತಿಯಲ್ಲಿ ಧೈರ್ಯವಾಗಿ ಮಾರ್ಟಿನ್ ಲೂಥರ್ ನಿಂತು ಪ್ರತಿಬಿಂಬಿಸತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಸತ್ಯ ಎಂಬುದಾಗಿ ಬರಬೇಕಾದರೆ ನಾವು ಸಹ ಸತ್ಯದಲ್ಲಿ ಇದೇ ರೀತಿಯಾಗಿ ನಿಂತುಕೊಳ್ಳಬೇಕು. ರಾಜರು ಮತ್ತು ಕುಲೀರರನ್ನು ನಡುಗುವಂತೆ ಮಾಡಿದ ತಮ್ಮ ಶಕ್ತಿಯನ್ನು ಒಬ್ಬ ವಿನಮ್ರ ಪಾದ್ರಿಯು ಹೀಗೆ ತಿರಸ್ಕಾರಗೊಳಗಾಗುವಂತೆ ಮಾಡುತ್ತಿದ್ದಾನಲ್ಲ ಎಂದು ಪೋಪ್ ವ್ಯವಸ್ಥೆಯ ನಾಯಕರು ದುಃಖಿತರಾದರು. ಅವನ ಜೀವನವನ್ನು ಹಿಂಸಿಸುವ ಮೂಲಕ ತಮ್ಮ ಕೋಪವನ್ನು ಅವನು ಅನುಭವಿಸುವಂತೆ ಮಾಡಲು ಅವರು ಆತೊರೆಯುತ್ತಿದ್ದರು. ಆದರೆ ಲೂಥರ್ ತನ್ನ ಅಪಾಯವನ್ನು ಅರ್ಥ ಮಾಡಿಕೊಂಡು ಕ್ರೈಸ್ತ ಘನತೆ ಮತ್ತು ಶಾಂತಿಯನ್ನು ಕಾಪಾಡುತ್ತಾ ಎಲ್ಲರೊಂದಿಗೆ ಮಾತನಾಡುತ್ತಿದ್ದನು. ಅವನ ಮಾತುಗಳು ಹೆಮ್ಮೆ, ಭಾವೋದ್ರೇಕ ಮತ್ತು ತಪ್ಪು ನಿರೂಪಣೆಗಳಿಂದ ಮುಕ್ತವಾಗಿದ್ದವು. ಅವನು ತನ್ನನ್ನು ಮತ್ತು ತನ್ನನ್ನು ಸುತ್ತುವರಿದಿದ್ದ ಜನರನ್ನು ಮಹಾಪುರುಷರನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ ಮತ್ತು ಪೋಪರು, ಪೀಠಾಧಿಪತಿಗಳು, ರಾಜರು ಹಾಗೂ ಸಾಮ್ರಾಟರುಗಳಿಗಿಂತ ಅನಂತ ಕಾಲಕ್ಕೂ ಶ್ರೇಷ್ಠನಾದಂಥ ಒಬ್ಬನನ್ನ ಸನ್ನಿಧಿಯಲ್ಲಿದ್ದಾನೆ ಎಂದು ಭಾವಿಸಿದರು. ಅವರು ಯಾರೆಂದರೆ ಕ್ರಿಸ್ತನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ತನು ಅಲ್ಲಿ ಅವರ ಸಂಗಡ ಇದ್ದಾನೆ ಎಂಬುದನ್ನು ಅವರೆಲ್ಲರೂ ಸಹ ಅರಿತುಕೊಂಡಿದ್ದರು. ಲೂಥರನ ಸಾಕ್ಷಿಯ ಮೂಲಕ ಒಂದು ಶಕ್ತಿಯಿಂದಲೂ ಮತ್ತು ಗಾಂಭೀರ್ಯದಿಂದಲೂ ಮಾತನಾಡುತ್ತಿದ್ದದನ್ನು ಆ ಮಾತುಗಳು ಆ ಕಾಲಕ್ಕೆ ಸ್ನೇಹಿತರು ಮತ್ತು ವೈರಿಗಳಿಬ್ಬರಲ್ಲಿಯೂ ಭಯಭಕ್ತಿ ಮತ್ತು ವಿಸ್ಮಯವನ್ನು ಉಂಟು ಮಾಡುತ್ತೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ಮಾರ್ಟಿನ್ ಲೂಥರ್ ಸಂಗಡ ಇದ್ದು ಅವನನ್ನು ನಡೆಸುವಂತೆವನಾಗಿದ್ದನು. ದೇವರ ಆತ್ಮನು ಆ ಸಭೆಯಲ್ಲಿ ಉಪಸ್ಥಿತನಾಗಿ ಸಾಮ್ರಾಜ್ಯದ ಮುಖ್ಯಸ್ಥರ ಹೃದಯಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಿದ್ದನು. ಅನೇಕ ರಾಜರುಗಳು ಲೂತರನ ಉದ್ದೇಶದ ನ್ಯಾಯವನ್ನು ಧೈರ್ಯದಿಂದ ಒಪ್ಪಿಕೊಂಡಿದ್ದರು. ಅನೇಕರಿಗೆ ಸತ್ಯದ ಬಗ್ಗೆ ಮನವರಿಕೆ ಆಯಿತು. ಆದರೆ ಕೆಲವರ ಅನಿಸಿಕೆಗಳು ಶಾಶ್ವತವಾಗಿರಲಿಲ್ಲ. ಆ ಸಮಯದಲ್ಲಿ ತಮ್ಮ ದೃಢ ನಿಶ್ಚಯಗಳನ್ನು ವ್ಯಕ್ತಪಡಿಸಿದ ಇನ್ನೊಂದು ವರ್ಗವೂ ಸಹ ಅಲ್ಲಿ ಇತ್ತು. ಆದರೆ ಸತ್ಯವೇದ ವಚನಗಳನ್ನು ತಮಗಾಗಿ ಹುಡುಕಿದಂತಹ ವ್ಯಕ್ತಿಗಳು ನಂತರ ಭವಿಷ್ಯದಲ್ಲಿ ಅವರು ಸುಧಾರಣೆಗೆ ನಿರ್ಭೀತ ಬೆಂಬಲಿಗರಾಗಿದ್ದರು. ಅಧಿಕಾರಿಯಾದಂತಹ ಪೆಡ್ರಿಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ಸಭೆಗೆ ಮುಂಚಿತವಾಗಿ ಲೂಥರನ ಆಗಮನವನ್ನು ಕಾತುರದಿಂದ ಎದುರು ನೋಡುತ್ತಿದ್ದನು. ಈ ವ್ಯಕ್ತಿ ಅಲ್ಲಿ ಬಂದು ಮಾತನ್ನು ಆರಂಭಿಸುವಂತವನಾಗಿದ್ದಾನೆ ಮತ್ತು ಅವನು ಆಳವಾದ ಭಾವೋದ್ವೇಗದಿಂದ ಅವನ ಭಾಷಣವನ್ನು ಆಲಿಸಿದನು. ಅವನು ಮಾರ್ಟಿನ್ ಲೂಥರ್ನ ಧೈರ್ಯ, ದೃಢತೆ ಮತ್ತು ಸ್ವನಿಯಂತ್ರಣವನ್ನು ಸಂತೋಷ ಮತ್ತು ಹೆಮ್ಮೆಯಿಂದ ನೋಡಿದನು ಮತ್ತು ಅವನ ರಕ್ಷಣೆಯಲ್ಲಿ ಹೆಚ್ಚು ದೃಢವಾಗಿ ನಿಲ್ಲಲು ನಿರ್ಧರಿಸಿದನು. ಅವನು ಸ್ಪರ್ಧೆಯಲ್ಲಿರುವ ಪಕ್ಷಗಳನ್ನು ವಿರೋಧಿಸಿದನು ಮತ್ತು ಪೋಪರು, ರಾಜರು ಮತ್ತು ಪೀಠಾಧಿಪತಿಗಳ ಬುದ್ಧಿವಂತಿಕೆಯನ್ನು ಸತ್ಯದ ಶಕ್ತಿಯಿಂದ ನಿಷ್ಕ್ರಿಯಗೊಳಿಸಲಾಗಿದೆ ಎಂದು ಕಂಡುಕೊಂಡನು. ಪೋಪ್ ವ್ಯವಸ್ಥೆಯು ಎಲ್ಲ ರಾಷ್ಟ್ರಗಳಲ್ಲಿ ಮತ್ತು ಎಲ್ಲ ಯುಗಗಳಲ್ಲಿ ಅನುಭವಿಸಬೇಕಾದಂಥ ಸೋಲನ್ನು ಸಹಿಸಿಕೊಂಡಿತ್ತು. ಲೂಥರನ ಭಾಷಣದಿಂದ ಉಂಟಾದಂತಹ ಪರಿಣಾಮವನ್ನು ಪೋಪ್ನ ಪ್ರತಿನಿಧಿ ಗ್ರಹಿಸುತ್ತಿದ್ದಂತೆ ರೋಮಿನ ಶಕ್ತಿಯ ಭದ್ರತೆಗಾಗಿ ಅವನು ಹಿಂದೆಂದಿಗಿಂತಲೂ ಹೆಚ್ಚು ಹೆದರಿದನು ಮತ್ತು ಲೂಥರನ ಪದಾಚ್ಯುತಿಗೆ ತನ್ನ ಆಜ್ಞೆಯ ಮೇರೆಗೆ ಎಲ್ಲ ಮಾರ್ಗಗಳನ್ನು ಬಳಸಲು ನಿರ್ಧರಿಸಿದನು. ವಾಕ್ಚಾತುರ್ಯದಿಂದ ಮತ್ತು ರಾಜತಾಂತ್ರಿಕ ಕೌಶಲ್ಯದಿಂದ ಪ್ರಸಿದ್ಧನಾಗಿದ್ದಂತಹ ಅವನು ಯುವ ಚಕ್ರವರ್ತಿಗೆ ಮುಗ್ಧ ಪ್ರವಾದಿಯ ಕಾರಣಕ್ಕಾಗಿ ರೋಮಿನ ಶಕ್ತಿಶಾಲಿ ದೃಷ್ಟಿಕೋನದ ಸ್ನೇಹ ಮತ್ತು ಬೆಂಬಲವನ್ನು ತ್ಯಾಗ ಮಾಡಬೇಕಾದಂತಹ ಮೂರ್ಖತನ ಮತ್ತು ಅಪಾಯವನ್ನು ಪ್ರತಿನಿಧಿಸಿದನು ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ನಂತರ ಅವನ ಮಾತುಗಳು ಪರಿಣಾಮವನ್ನು ಬೀರಿದೆ. ಈ ಬೀರಿರುವ ಕಾರಣದಿಂದಲೇ ಲೂಥರ್ ಉತ್ತರ ನೀಡಿದ ಮರುದಿನ ಚಾರ್ಲ್ಸ್ ರಾಜನು ಒಂದು ಸಂದೇಶವನ್ನು ಸಭೆಗೆ ಪ್ರಸ್ತುತಪಡಿಸುವಂತೆ ಮಾಡುವಂತವನಾಗಿದ್ದಾನೆ. ಅದೇನೆಂದರೆ ಕಥೋಲಿಕ ಧರ್ಮವನ್ನು ಕಾಪಾಡಿಕೊಳ್ಳಲು ಮತ್ತು ರಕ್ಷಿಸಲು ತನ್ನ ಪೂರ್ವಾಧಿಕಾರಿಗಳ ನೀತಿಯನ್ನು ಕಾರ್ಯಗತಗೊಳಿಸುವ ತನ್ನ ದೃಢ ನಿಶ್ಚಯವನ್ನು ಘೋಷಿಸಿದನು. ಲೂಥರ್ ತನ್ನ ತಪ್ಪುಗಳನ್ನು ತ್ಯಜಿಸಲು ನಿರಾಕರಿಸಿದ್ದರಿಂದ ಅವನ ವಿರುದ್ಧ ಮತ್ತು ಅವನು ಬೋಧಿಸಿದ ಪಸಂಡವಾದದ ವಿರುದ್ಧ ಅತ್ಯಂತ ತೀವ್ರವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿಯೂ ಒಬ್ಬನೇ ಒಬ್ಬ ಪಾದ್ರಿ ತನ್ನ ಸ್ವಂತ ಮೂರ್ಖತನದಿಂದ ದಾರಿ ತಪ್ಪಿಸಲ್ಪಟ್ಟು ಕ್ರೈಸ್ತ ಪ್ರಪಂಚದ ನಂಬಿಕೆಯ ವಿರುದ್ಧ ಎದ್ದಿದ್ದಾನೆ. ಅಂತಹ ಅವಿವೇಕದ ವಿರುದ್ಧ ನಾನು ನನ್ನ ರಾಜ್ಯಗಳನ್ನು, ನನ್ನ ಸಂಪತ್ತನ್ನು, ನನ್ನ ಸ್ನೇಹಿತರನ್ನು, ನನ್ನ ದೇಹವನ್ನು, ನನ್ನ ರಕ್ತವನ್ನು, ನನ್ನ ಆತ್ಮವನ್ನು ಮತ್ತು ನನ್ನ ಜೀವವನ್ನು ತ್ಯಾಗ ಮಾಡುವೆನು. ನಾನು ಅಗಸ್ಟಸ್ ಲೂಥರನನ್ನು ನಿರ್ಬಂಧಿಸಲು ಹೊರಟಿದ್ದೇನೆ. ಅವನು ಜನರಲ್ಲಿ ಅವ್ಯವಸ್ಥೆ ಉಂಟು ಮಾಡುವುದನ್ನು ತಡೆಯಿಡುತ್ತೇನೆ. ಆಮೇಲೆ ನಾನು ಅವನ ಮತ್ತು ಅವನ ಅನುಯಾಯಿಗಳ ವಿರುದ್ಧ ಧರ್ಮಭ್ರಷ್ಟರೆಂದು ಬಹಿಷ್ಕಾರದ ಮೂಲಕ, ಅಂತರ್ನಿರ್ದೇಶನದ ಮೂಲಕ ಮತ್ತು ಅವರನ್ನು ಎಲ್ಲ ರೀತಿಯಿಂದಲೂ ನಾಶ ಮಾಡಲು ಲೆಕ್ಕ ಹಾಕಿ ಮುಂದುವರಿಸುತ್ತೇನೆ. ಆದ್ದರಿಂದ ಅವರು ನಂಬಿಗಸ್ತ ಕ್ರೈಸ್ತರಂತೆ ವರ್ತಿಸಲು ರಾಜ್ಯಗಳ ಸದಸ್ಯರಿಗೆ ನಾನು ಕರೆ ನೀಡುತ್ತೇನೆ ಎಂಬುದಾಗಿ ಹೇಳುವಂತನಾಗಿದ್ದೇನೆ. ಅದೇನೇ ಇದ್ದರೂ ಸಹ ಆತನು ಹೇಳುವಂತಹ ವಿಚಾರವೇನೆಂದರೆ, ಮಾರ್ಟಿನ್ ಲೂಥರ್ ಸ್ಪಷ್ಟವಾಗಿ ನಿಖರವಾಗಿ ಎಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿದ ನಿಮಿತ್ತವಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಏನೆಂದರೆ, ಲೂಥರನ ನಡತೆಯನ್ನು ನಾನು ಗೌರವಿಸಬೇಕು ಮತ್ತು ಅವನ ವಿರುದ್ಧ ವಿಚಾರಣೆಗಳನ್ನು ನಡೆಸುವ ಮೊದಲು ಅವನು ಸುರಕ್ಷಿತವಾಗಿ ತನ್ನ ಮನೆಯನ್ನು ತಲುಪಲು ಅನುಮತಿಸಬೇಕು ಎಂಬುದಾಗಿ ಚಕ್ರವರ್ತಿ ಅಲ್ಲಿ ಘೋಷಿಸುವಂತವನಾಗಿದ್ದಾನೆ. ಇಲ್ಲಿ ಎರಡು ರೀತಿಯ ವಿಚಾರಗಳ ಬಗ್ಗೆ ರಾಜನು ತಿಳಿಸುವಂತವನಾಗಿದ್ದಾನೆ. ಒಂದು, ಮಾರ್ಟಿನ್ ಲೂಥರ್ ಕಥೋಲಿಕ ಸಭೆಗೆ ವಿರುದ್ಧವಾಗಿ ಸುಧಾರಣೆಯನ್ನು ಏರ್ಪಡಿಸುವಂತವನಾಗಿದ್ದಾನೆ. ಆ ನಿಮಿತ್ತವಾಗಿ ಆತನಿಗೆ ದಂಡನೆ ದೊರಕಬೇಕು, ನಿಜವೇ ಸರಿ. ಆದರೆ ಆತನಿಗೆ ನಾನು ವಾಗ್ದಾನ ಮಾಡಿದ್ದೇನೆ, ಆತನ ಒಂದು ವಿಚಾರಗಳನ್ನು ನಾನು ಒಪ್ಪುತ್ತೇನೆ, ಯಾಕೆಂದರೆ ಆತನನ್ನು ನಾನು ಕರೆಸಿಕೊಂಡಿದ್ದೇನೆ, ಆತನಿಗೆ ವಾಗ್ದಾನವನ್ನು ನಾನು ಮಾಡಿದ್ದೇನೆ. ಆ ವಾಗ್ದಾನದ ನಿಮಿತ್ತವಾಗಿಯೇ ಏನೇ ಇದ್ದರೂ ಸರಿ, ಮೊದಲು ನಾನು ಅವನಿಗೆ ವಾಗ್ದಾನ ಮಾಡಿದಂತೆ ಅವನ ಪ್ರಾಣ ನಷ್ಟವಾಗದೆ ಆ ಪ್ರಾಣವನ್ನು ಕಾಪಾಡಿಕೊಳ್ಳುವಂತೆ ಆತನನ್ನು ನಾನು ಮತ್ತೆ ಅವನ ಮನೆಗೆ ಹಿಂತಿರುಗಿಸಬೇಕು ಎಂಬುದಾಗಿ ಚಕ್ರವರ್ತಿಯಾದಂತಹ ಚಾರ್ಲ್ಸ್ ಘೋಷಿಸುವಂತವನಾಗಿದ್ದಾನೆ. ಆದರೆ ಸಿಗ್ಗಿಸ್ಟಮ್ ಅಂತಕ್ಕಂತಹ ಅರಸ ನಾವು ನೋಡಿದ್ವು ಅಲ್ಲಿ ಜಾನ್ ಅಸ್ಸನ್ನ ಕರೆಸಿದನು. ಆದರೆ ಅವನ ವಾಗ್ದಾನವನ್ನು ಉಳಿಸಿಕೊಳ್ಳದ ಹೋದ ನಿಮಿತ್ತವಾಗಿ ಜಾನಸ್ ಮರಣದಂಡನೆಗೆ ಗುರಿಯಾದನು. ಆ ರೀತಿಯಾದಂಥ ಕಾರ್ಯ ಮಾರ್ಟಿನ್ ಲೂಥರ್ಗೆ ಏರ್ಪಡಬಾರದು ಎಂಬುದಾಗಿ ಚಾರ್ಲ್ಸ್ ಅನ್ನುವಂತಹ ರಾಜ ಅವನನ್ನು ಮತ್ತೆ ಸುರಕ್ಷಿತವಾಗಿ ಮನೆಗೆ ಕಳಿಸುವಂತಹ ವ್ಯವಸ್ಥೆಯನ್ನು ಮಾಡುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಮಾರ್ಟಿನ್ ಲೂಥರ್ ಅನೇಕ ರೀತಿಯ ಸತ್ಯವನ್ನು ನಿಖರವಾಗಿ ಸ್ಪಷ್ಟವಾಗಿ ಅಲ್ಲಿರ್ತಕ್ಕಂಥ ಜನಗಳ ಮುಂದೆ ಪ್ರತಿಬಿಂಬಿಸಿದನು. ಆದರೆ ಪೋಪ್ನ ವ್ಯವಸ್ಥೆ ಸಭೆ ಅವನನ್ನು ತಿರಸ್ಕರಿಸುವಾಗೆ ಎಲ್ಲ ರೀತಿಯಲ್ಲೂ ಸಮಾಲೋಚನೆ ಮಾಡಿತು. ಮುಂದೆ ಇನ್ನೇನು ನಡೀತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಅಪ್ಪ ಒಳ್ಳೆಯವನು ಮಹೋನ್ನತ ದೇವರು ನೀನಾಗಿದ್ದೀಯೇ ಸ್ವಾಮಿ. ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಮಾರ್ಟಿನ್ ಲೂಥರ್ ಜೀವಿತವನ್ನು, ಆತನ ಒಂದು ಜೀವಿತದಲ್ಲಿ ನಡೆದಂತಹ ಘಟನೆಗಳನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಕತ್ತಲೆ ಯುಗದಲ್ಲಿ ಹೇಗೆ ಧಾರ್ಮಿಕ ಸುಧಾರಕನಾದಂಥ ಮಾರ್ಟಿನ್ ಲೂಥರ್ ಬೆಳಕಾಗಿ ಜೀವಿಸಿದನು ಎನ್ನುವಂಥ ವಿಚಾರವನ್ನು ನಾವು ಕಲಿತೇವೆ ಸ್ವಾಮಿ. ಅಪ್ಪ ಮಾರ್ಟಿನ್ ಲೂಥರ್ಗಿದ್ದಂತಹ ಸತ್ಯದ ದಾಹ, ಅವನಿಗಿದ್ದಂತಹ ಒಂದು ಆತ್ಮಿಕ ಬೆಳಕನ್ನು ಈ ಕೊನೆ ಕಾಲದಲ್ಲಿ ಜೀವಿಸುವಂತಹ ನಮಗೂ ಸಹ ನೀನು ಕೊಡು ಸ್ವಾಮಿ. ಎಷ್ಟೋ ಮಕ್ಕಳು ಆತ್ಮಿಕ ದಾಹದಿಂದ ಇದ್ದಾರೆ ಸ್ವಾಮಿ. ಆ ಮಕ್ಕಳಿಗೆ ನಿನ್ನ ವಾಕ್ಯಗಳನ್ನು ಉಣಬಡಿಸು ರಾಜ. ನಿನ್ನ ಸತ್ಯದ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಕೊನೆ ಕಾಲದಲ್ಲಿ ರಾಜರುಗಳ ಮುಂದೆ ಎಲ್ಲ ಜನಗಳ ಮುಂದೆ ಸ್ವಾಮಿ ಧೈರ್ಯವಾಗಿ ನಿಂತು ಮಾರ್ಟಿನ್ ಲೂಥರ್ ರೀತಿಯಲ್ಲಿ ನಿನ್ನ ಸತ್ಯವನ್ನು ನೀಡುವಂತಹ ಶಕ್ತಿಯನ್ನು ಬಲವನ್ನು ಕೊಡು ಸ್ವಾಮಿ. ಮೂರ್ದೂತರ ಸಂದೇಶವನ್ನು ಅನೇಕರು ಕೊನೆ ಕಾಲದಲ್ಲಿ ಬಲದಿಂದಲೂ ಮೈಮೈಯಿಂದಲೂ ಸಾರಬೇಕಾಗಿದೆ. ಅದಕ್ಕೋಸ್ಕರ ಸ್ವಾಮಿ ಧೈರ್ಯ ಬಲವನ್ನು ಕೊಟ್ಟು ಆತ್ಮನ ಮುಖಾಂತರವಾಗಿ ತುಂಬಿಸಿ ನಡೆಸು, ಆಶೀರ್ವದಿಸು. ಈ ಸಂದೇಶ ಕೇಳುವಂತಹ ಪ್ರತಿಯೊಬ್ಬೊಬ್ಬರನ್ನ ನೀನೇ ಕರುಣಿಸಿ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನ ನಡೆಸು ಜಗದ ಬೆಳಕು ನೀನೇ, ಜಗದ ಬೆಳಕು ನೀನೇ.